ಎಲ್ಲರಿಗೂ ನಮಸ್ಕಾರಗಳು. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರದ ವಾರಾಂತ್ಯ ಕಥಾ ವಾಚನದ ಸದಸ್ಯ ಗಂಗಾಧರ್ ಕೆಜಿ. ಈಗ ವಾಚನ ಮಾಡುತ್ತಿರುವ ಕತೆ ಗುಡಾಣ ಹೊಟ್ಟೆಯ ಸೋಮಾರಿ ಮೊಲ. ಆತರ ರಘುನಾಥ್ ಚೆನ್ನಿಗರಾಯಪ್ಪ ಅರ್ಲಾಪುರ್ ಅವರ ಪುಟ್ಟಲಕ್ಷ್ಮಿ ಕತೆಗಳು. ಈಗ ಕೇಳಿ ಕತೆ ಗುಡಾಣ ಹೊಟ್ಟೆಯ ಸೋಮಾರಿ ಮೊಲ. ರಸ್ತೆಗಳಲ್ಲಿ ಉದ್ಯಾನವನಗಳಲ್ಲಿ ಇರುವ ಮೊಲದ ಬೊಂಬೆಗಳ ಬಗ್ಗೆ ಪುಟ್ಟಲಕ್ಷ್ಮಿಗೆ ಯಾವಾಗಲೂ ಕುತೂಹಲ. ಜನರು ಎಸೆಯುವ ಕಸವನ್ನು ತಮ್ಮ ಡುಬ್ಬು ಹೊಟ್ಟೆಗಳಲ್ಲಿ ತುಂಬಿಸಿಕೊಳ್ಳುವ ಈ ಮೊಲಗಳನ್ನು ನೋಡಿದರೆ ಅವಳಿಗೆ ಪಾಪ ಅನಿಸುತ್ತಿತ್ತು. ಕಸದ ಡಬ್ಬಿಗಳನ್ನು ಮುದ್ದು ಮೊಲದ ಆಕಾರದಲ್ಲಿ ಮಾಡಿದವರು ಎಂಥ ಕ್ರೂರಿಗಳಪ್ಪ ಎಂದು ಪುಟ್ಟಲಕ್ಷ್ಮಿ ಯೋಚನೆ ಮಾಡ್ತಾ ಇದ್ದಳು. ಬೊಂಬೆ ಮೊಲಗಳ ಹೊಟ್ಟೆಗೆ ತಾನು ಕಸ ಎಸೆಯುವಾಗಲೂ ಪುಟ್ಟಲಕ್ಷ್ಮಿಗೆ ಬೇಜಾರಾಗುತ್ತಿತ್ತು. ಆದರೆ ರಸ್ತೆಯಲ್ಲಿ ಕಸ ಚೆಲ್ಲಲು ಆದೀತೆ? ಒಲ್ಲದ ಮನಸ್ಸಿನಿಂದಲೇ ಅವಳು ಕಸ ಎಸೆಯುತ್ತಿದ್ದಳು. ಹೀಗೆ ಕಸ ಎಸೆಯುವಾಗ ಮೊಲದ ಬೊಂಬೆ ತನ್ನನ್ನು ನೋಡಿ ನಗುತ್ತದೆ ಎಂದು ಅವಳಿಗೆ ಅನೇಕ ಸಲ ಅನಿಸುತ್ತಿತ್ತು. ಒಂದು ದಿನ ಪುಟ್ಟಲಕ್ಷ್ಮಿ ಅಮ್ಮನ ಜೊತೆ ಪಾರ್ಕಿಗೆ ಹೋಗಿದ್ದಳು. ಕೆಂಡದಲ್ಲಿ ಸುಟ್ಟ ಮುಸುಕಿನ ಜೋಳ ಎಂದರೆ ಪುಟ್ಟಲಕ್ಷ್ಮಿಗೆ ತುಂಬ ಇಷ್ಟ. ಅಲ್ಲೇ ಗಾಡಿ ಅಂಗಡಿಯಿಂದ ಜೋಳದ ತೆನೆಯೊಂದನ್ನು ಅಮ್ಮ ಮಗಳಿಗೆ ಕೊಡಿಸಿದರು. ಮುಸುಕಿನ ಜೋಳಕ್ಕೆ ಸ್ವಲ್ಪ ಜಾಸ್ತಿ ಖಾರ ಹಚ್ಚಿಸಿಕೊಂಡು ತೆನೆಯಲ್ಲಿನ ಕಾಳನ್ನು ಪುಟ್ಟಲಕ್ಷ್ಮಿ ಕಚ್ಚಿ ಕಚ್ಚಿ ತಿನ್ನತೊಡಗಿದಳು. ಮುಸುಕಿನ ಜೋಳ ತಿನ್ನುತ್ತಾ, ನೀನು ಇಲ್ಲೇ ಕೂತಿರು, ನಾನು ಒಂದೆರಡು ಸುತ್ತ ಹಾಕ್ಬರ್ತೀನಿ ಎಂದು ಅಮ್ಮ ಪುಟ್ಟಲಕ್ಷ್ಮಿಯನ್ನು ಒಂದು ಬೆಂಚಿನ ಮೇಲೆ ಕೂರಿಸಿ ಹೋದರು. ಕಾಳು ಖಾಲಿಯಾದ ತೆನೆಯನ್ನು ಎಲ್ಲಿ ಎಸೆಯಬೇಕು ಎಂದು ಪುಟ್ಟಲಕ್ಷ್ಮಿ ಅಕ್ಕಪಕ್ಕ ನೋಡಿದಳು. ಪಕ್ಕದಲ್ಲೇ ಇದೆ ಒಂದು ಮೊಲದ ಬೊಂಬೆ. ಬೆಂಚಿನ ಮೇಲೆ ಕುಳಿತ ಕಡೆಯಿಂದಲೇ ಪುಟ್ಟಲಕ್ಷ್ಮಿ ತೆನೆಯನ್ನು ಮೊಲದ ಹೊಟ್ಟೆಯೊಳಕ್ಕೆ ಎಸೆದಳು. ಬೊಂಬೆ ತನ್ನನ್ನು ನೋಡಿ ನಗುತ್ತಿದೆ ಎಂದು ಅವಳಿಗೆ ಅನ್ನಿಸಿತು. ತುಂಟ ಮೊಲ, ನನ್ನನ್ನು ನೋಡಿ ನಗುತ್ತೀಯಾ ಎಂದು ಬೊಂಬೆಯ ಮೀಸೆಯನ್ನು ಸವರಿದಳು. ತಕ್ಷಣವೇ ಮೊಲದ ನಗು ಇನ್ನೂ ಜೋರ ಆಯಿತು. ಇದೊಳ್ಳೆ ತಮಾಷೆ ಆಯ್ತಲ್ಲ, ಬೊಂಬೆ ನಗೋದುಂಟಾ ಎಂದು ಪುಟ್ಟಲಕ್ಷ್ಮಿ ಮನಸ್ಸಿನಲ್ಲೇ ಹೇಳಿಕೊಂಡಳು. ಬೊಂಬೆ ಆದ್ರೇನು, ನನಗೂ ಕಚ್ಚುಗುಳಿ ಆಗುತ್ತೆ. ಅದರಲ್ಲೂ ನಿನ್ನಂಥ ಮುದ್ದು ಮಕ್ಕಳು ಮುಟ್ಟಿದರೆ ಕಚ್ಚುಗುಳಿ ಹೆಚ್ಚಾಗಿ ಜೋರು ನಗು ಬರುತ್ತೆ ಎಂದಿತು ಬೊಂಬೆ. ಮೊಲ ಮಾತನಾಡುವುದನ್ನು ನೋಡಿ ಪುಟ್ಟಲಕ್ಷ್ಮಿಗೆ ಗಾಬರಿ ಆಯಿತು. ಭಯ ಪಡಬೇಡ ಪುಟ್ಟಲಕ್ಷ್ಮಿ, ನಿನ್ನ ಮೇಲೆ ನನಗೆ ಮುದ್ದು ಬಂದದ್ರಿಂದಲೇ ನಾನು ಮಾತನಾಡುತ್ತಿದ್ದೇನೆ. ಆಂ, ನಾನು ನಿನ್ನೊಂದಿಗೆ ಮಾತನಾಡುವುದು ಬೇರೆ ಯಾರಿಗೂ ಕೇಳಿಸುವುದಿಲ್ಲ. ನೀನು ಕೂಡ ನಾನು ಮಾತನಾಡಿದ್ದನ್ನು ಯಾರಿಗೂ ಹೇಳಬೇಡ ಎಂದಿತು. ಸರಿಯಪ್ಪ ಮೊಲರಾಯ, ನಾನು ಯಾರಿಗೂ ಹೇಳೋಲ್ಲ ಎಂದಳು ಪುಟ್ಟಲಕ್ಷ್ಮಿ. ನಾನು ಮಾತನಾಡುತ್ತಿರುವುದನ್ನು ನೋಡಿ ನಿನಗೆ ಆಶ್ಚರ್ಯ ಆಗುತ್ತಿದೆ ಅಲ್ವೇ ಎಂದಿತು ಮೊಲ. ಹೌದು, ಮತ್ತೆ ಬೊಂಬೆ ಮಾತನಾಡಿದರೆ ಯಾರಿಗಾದರೂ ಆಶ್ಚರ್ಯವಾಗುತ್ತದೆ ಎಂದಳು ಪುಟ್ಟಲಕ್ಷ್ಮಿ. ನೀನು ಹೇಳೋದು ಸರಿ, ಆದರೆ ನಾನು ಬೊಂಬೆಯಲ್ಲ, ಬೊಂಬೆಯ ರೂಪದಲ್ಲಿರುವ ನಿಜವಾದ ಮೊಲ. ಓ ಹೌದಾ? ಹೌದು ಮತ್ತೆ, ಅದೊಂದು ದೊಡ್ಡ ಕತೆ, ಪುಟ್ಟದಾಗಿ ಹೇಳ್ಬಿಡ್ತೀನಿ ಕೇಳಿಸ್ಕೋ ಎನ್ನುತ್ತಾ ಮೊಲ ತನ್ನ ಕತೆ ಹೇಳತೊಡಗಿತು. ಈ ಘಟನೆ ನಡೆದು ತುಂಬ ವರ್ಷಗಳಾದವು. ನಾನು ವಾಸ ಇದ್ದುದು ಒಂದು ದಟ್ಟ ಕಾಡಿನಲ್ಲಿ. ನೂರಾರು ಮೊಲಗಳು ಒಟ್ಟಿಗಿದ್ದ ದೊಡ್ಡ ಕುಟುಂಬ ನನ್ನದು. ಕಾಡಿನಲ್ಲಿ ಗೆಡ್ಡೆ ಗೆಣಸು ಹಣ್ಣು ಹಂಪಲು ಸಾಕಷ್ಟು ಸಿಗುತ್ತಿದ್ದವು. ಆದರೆ ಅವುಗಳೆಲ್ಲ ತಮ್ಮಷ್ಟಕ್ಕೆ ತಾವು ನಮ್ಮ ಬಾಯಿಗೆ ಬಂದು ಬೀಳುವುದಿಲ್ಲವಲ್ಲ. ನನಗೋ ಆಹಾರ ಹುಡುಕಿಕೊಂಡು ಹೋಗಬೇಕೆಂದರೆ ಬೇಜಾರು. ಊಟ ನಾನಿದ್ದಲ್ಲಿಗೆ ಬಂದರೆ ಎಷ್ಟು ಚೆನ್ನಾಗಿರುತ್ತದೆ ಎನಿಸುತ್ತಿತ್ತು. ಕೊನೆಗೆ ದೇವರನ್ನು ಕುರಿತು ಬೇಡಿಕೊಂಡೆ. ನನ್ನ ಪ್ರಾರ್ಥನೆಗೆ ದೇವರು ಪ್ರತ್ಯಕ್ಷನಾದರೂ ನನ್ನ ಕೋರಿಕೆ ಈಡೇರಿಸಲು ಒಪ್ಪಲಿಲ್ಲ. ಪ್ರತಿ ಜೀವಿಯು ತನ್ನ ಊಟವನ್ನು ತಾನೇ ಸಂಪಾದಿಸಿಕೊಳ್ಬೇಕು, ಅದು ಪ್ರಕೃತಿ ಧರ್ಮ ಎಂದು ದೇವರು ಹೇಳ್ದ. ದೇವರ ಮಾತುಗಳು ನನಗೆ ಇಷ್ಟವಾಗಲಿಲ್ಲ. ಕೊನೆಗೆ, ನೋಡಪ್ಪ ದೇವರೇ, ನಿನಗೆ ಇಷ್ಟವಿದ್ದರೆ ಕೇಳಿದ ವರ ಕೊಡು, ಇಲ್ಲದಿದ್ದರೆ ನಿನ್ನ ಪಾಡಿ ನೀನು ವಾಪಸ್ ಹೋಗ್ಬಿಡು ಎಂದು ಸ್ಪಷ್ಟವಾಗಿ ಹೇಳಿದೆ. ನನ್ನ ಮಾತು ದೇವರಿಗೆ ಸಿಟ್ಟು ತರಿಸಿರಬೇಕು. ನೀನು ಸೋಮಾರಿ ಮಾತ್ರವಲ್ಲ, ಹಠಮಾರಿ ಕೂಡ. ಆಯಿತು, ನಿನ್ನ ಆಸೆ ಈಡೇರುತ್ತದೆ. ಇನ್ನು ಮುಂದೆ ನೀನು ಸಾರ್ವಜನಿಕ ಸ್ಥಳಗಳಲ್ಲಿ ಬೊಂಬೆ ರೂಪದಲ್ಲಿ ನಿಂತಿರು. ಜನರು ಕಸ ತಂದು ನಿನ್ನ ಹೊಟ್ಟೆಯಲ್ಲಿ ಸುರಿಯುತ್ತಾರೆ, ಆ ಕಸದಲ್ಲಿ ಜನರು ತಿಂದುಬಿಟ್ಟ ಹಣ್ಣು ತರಕಾರಿ ಸೇರಿದಂತೆ ಆಹಾರ ಪದಾರ್ಥಗಳು ಇರುತ್ತವೆ. ಅವುಗಳಲ್ಲಿ ನಿನಗೆ ಬೇಕಾದನ್ನು ತಿನ್ನು. ಇನ್ನು ಮುಂದೆ ನಿನ್ನಂಥ ಸೋಮಾರಿ ಮೊಲಗಳೆಲ್ಲ ಈ ರೀತಿ ಬೊಂಬೆಗಳಾಗಿ ಎಂಜಲು ಪಂಜಲು ತಿಂದುಕೊಂಡಿರಿ. ಇಷ್ಟು ಹೇಳಿದ ದೇವರು ಬಂದ ದಾರಿಯಲ್ಲಿ ಹಿಂತಿರುಗಿದ. ಅವತ್ತಿನಿಂದ ನಾನು ಬೊಂಬೆ ರೂಪದಲ್ಲಿ ನಿಂತಿದ್ದೇನೆ. ನನ್ನಂತೆಯೇ ಊರಿನ ಬೇರೆ ಬೇರೆ ಜಾಗಗಳಲ್ಲಿ ನನ್ನ ಅನೇಕ ಬಂಧು ಮಿತ್ರರು ಬೊಂಬೆಗಳಾಗಿ ನಿಂತಿದ್ದಾರೆ. ಅಷ್ಟರಲ್ಲಿ ವಾಕಿಂಗ್ ಮುಗಿಸ್ಕೊಂಡು ಬಂದ ಅಮ್ಮ ಮನೆಗೆ ಹೋಗೋಣ ನಡಿ ಎಂದರು. ಬೊಂಬೆಗೆ ಕಣ್ಣಲ್ಲೇ ಟಾಟ ಮಾಡಿದ ಪುಟ್ಟಲಕ್ಷ್ಮಿ ಅಮ್ಮನ ಹಿಂದೆ ನಡೆದಳು.
ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರದ ವಾರಾಂತ್ಯ ಕಥಾ ವಾಚನದ ಸದಸ್ಯೆಯಾದ ನಾನು ಸರಸ್ವತಿ ಮೊಕಾಶಿ. ನಾನಿವತ್ತು ವಾಚನ ಮಾಡಲಿರುವ ಕತೆ ಬೆಳ್ಳಕ್ಕಿಯ ಗೊಂದಲ. ಇದನ್ನು ಬರೆದವರು KS ಸೌಮ್ಯ. ಈಗ ಕೇಳಿ ಕತೆ ಬೆಳ್ಳಕ್ಕಿಯ ಗೊಂದಲ. ಒಂದ್ ಮುಂಜಾನೆ ರಂಗಣ್ಣನ ತೋಟದಲ್ಲಿ ಆಗತಾನೆ ಹುಟ್ಟಿದ ಹಾಗಿದ್ದ ಒಂದು ಪುಟ್ಟ ಬೆಳ್ಳಕ್ಕಿ ಮೇಲೆ ಹಾರಲು ಹೋಗಿ ಆಗದೆ ಕೆಳಗೆ ಬೀಳ್ತಾ ಪರದಾಡ್ತಿತ್ತು. ರಂಗಣ್ಣ ಅದನ್ನು ಮನೆಗೆ ತಂದನು. ಮಕ್ಕಳಿಗೆ ಹಕ್ಕಿಯನ್ನು ನೋಡಿ ಖುಷಿಯೋ ಖುಷಿ. ಹಕ್ಕಿಯ ಜೊತೆ ತಾವು ಹಕ್ಕಿಯ ಹಾಗೆ ನಲಿದು ಕುಣಿದು ಆಟವಾಡಿದ್ರು. ಹಕ್ಕಿಯ ಜೊತೆಗೆ ಊಟ ಮಾಡಿದ್ರು. ರಾತ್ರಿ ಹಕ್ಕಿಯೊಂದಿಗೆ ಮಲಗಿದ್ರು. ಇದನ್ನು ನೋಡಿ ರಂಗಣ್ಣನಿಗೆ ಭಯವಾಯಿತು. ನಾಳೆ ಹಕ್ಕಿ ದೊಡ್ಡದಾದ ಮೇಲೆ ಹಾರ್ ಹೋಗ್ತದೆ, ಅದನ್ನು ಅಷ್ಟೊಂದು ಹಚ್ಕೊಳ್ಬೇಡಿ ಎಂದ್ರು ಮಕ್ಕಳು ಕೇಳಲಿಲ್ಲ. ಅದನ್ನು ನಾನು ಹಕ್ಕಿ ಎಂದು ಗೊತ್ತಾಗದ ಹಾಗೆ ಬೆಳೆಸ್ತೇವೆ ಎಂದರು ಮಕ್ಕಳು. ಇತ್ತ ಬೆಳ್ಳಕ್ಕಿ ತನ್ನ ತಾಯಿಯನ್ನು ಮರೆತು ಈ ಮಕ್ಕಳೊಂದಿಗೆ ಚೆನ್ನಾಗಿ ಬೆರೆತಿತ್ತು. ಪುಟ್ಟ ಮಕ್ಕಳೊಂದಿಗೆ ಆಟವಾಡುವಾಗ ತಾನು ಇವರ ಹಾಗೆ ಮನುಷ್ಯನೇ ಎಂದುಕೊಂಡಿತು. ಮಕ್ಕಳು ಸಹ ಬೆಳ್ಳಕ್ಕಿಯನ್ನೇ ಅನುಕರಿಸುತ್ತಿದ್ದರಿಂದ ತಾವೆಲ್ಲರೂ ಒಂದೇ ಜಾತಿ ಎಂದು ತಿಳಿದುಕೊಂಡಿತು. ತನ್ನ ರೂಪವು ಮನುಷ್ಯರ ಹಾಗೆಯೇ ಇದೆ ಎಂದು ಅಂದುಕೊಂಡಿತು. ಒಂದಿನ ಆಗಸ್ಟ್ನಲ್ಲಿ ಒಂದು ದೊಡ್ಡ ಬೆಳ್ಳಕ್ಕಿ ಹಾರ್ತಿರುವಾಗ ಅಚಾನಕ್ಕಾಗಿ ಕೆಳಗೆ ಓಡಾಡುತ್ತಿದ್ದ ಈ ಪುಟ್ಟ ಬೆಳ್ಳಕ್ಕಿಯನ್ನು ನೋಡಿ ಕೆಳಗಿಳಿಯಿತು. ಪುಟ್ಟ ಬೆಳ್ಳಕ್ಕಿ ಆಕಾಶದಿಂದ ಕೆಳಗಿಳಿದ ದೊಡ್ಡ ಹಕ್ಕಿಯನ್ನು ನೋಡಿ ಬೆದರಿ ಹತ್ತಿರದಲ್ಲಿದ್ದ ಒಂದು ಪೊದೆಯಲ್ಲಿ ಮುಚ್ಚಿಕೊಂಡಿತು. ದೊಡ್ಡ ಹಕ್ಕಿಯನ್ನು ಯಾವುದೋ ಭೂತವೋ ಪ್ರೇತವೋ ಇರಬೇಕೆಂದು ತೀರ್ಮಾನಿಸಿತು. ಏಕೆಂದರೆ ಅದಕ್ಕೆ ಬುದ್ಧಿ ಬಂದಾಗಿನಿಂದಲೂ ಮನುಷ್ಯರನ್ನು ಬಿಟ್ಟರೆ ಬೇರೆ ಪ್ರಾಣಿಯನ್ನೇ ನೋಡಿರಲಿಲ್ಲ. ಈಗ ಬಂದಿರುವುದು ತನ್ನದೇ ರೂಪದ ದೊಡ್ಡ ಪ್ರಾಣಿ ಅಂತ ಅದಕ್ಕೆ ಗೊತ್ತಾಗಲಿಲ್ಲ. ಸ್ವಲ್ಪ ಹೊತ್ತು ಕಾದು ದೊಡ್ಡ ಹಕ್ಕಿ ಹಾರಿ ಹೋಯಿತು. ಆಗ ಪುಟ್ಟ ಬೆಳ್ಳಕ್ಕಿ ಮಕ್ಕಳ ಬಳಿ ಹೋಗಿ, ಇವತ್ತು ನನ್ನ ಹೊತ್ಕೊಂಡು ಹೋಗಲು ರಾಕ್ಷಸ ಬಂದಿತ್ತು, ನಾನು ಹೇಗೆ ತಪ್ಪಿಸ್ಕೊಂಡೆ ಗೊತ್ತಾ ಎಂದಿತು. ಮಕ್ಕಳಿಗೆ ಅದರ ಭಾಷೆ ಅರ್ಥವಾಗಲಿಲ್ಲ. ಏನು ಹಸಿವಾಗ್ತಿದೆಯಾ ಎಂದು ಕೇಳಿದರು. ಬೆಳ್ಳಕ್ಕಿ ಕೋಪದಿಂದ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ, ನಾಳೆ ಆ ರಾಕ್ಷಸ ನಿಮ್ಮನ್ನು ಹೊತ್ಕೊಂಡು ಹೋಗ್ತಾನೆ ಎಂದು ಅರಚಿತು. ರಂಗಣ್ಣನ ಹೆಂಡತಿ ಮಕ್ಕಳಿಗೆ ಅದೆಷ್ಟು ಅರಚ್ತಾ ಇದೆ ನೋಡಬಾರ್ದಾ ಎಂದು ರೇಗಿದಳು. ಬೆಳ್ಳಕ್ಕಿ ಅವಳಿಗೆ ಅಮ್ಮ ರಾಕ್ಷಸ ರಾಕ್ಷಸ ಎಂದಿತು. ಅದನ್ನು ಕೇಳಿ ಅಮ್ಮ ಗಾಬರಿಯಿಂದ ಎತ್ತುಕೊಳ್ತಾಳೆ. ಯಾವ ರಾಕ್ಷಸನೂ ನಿನ್ನನ್ನು ಏನೂ ಮಾಡೋಲ್ಲ ಪುಟ್ಟ ಅಂತ ಸಮಾಧಾನ ಮಾಡ್ತಾಳೆ ಅಂದುಕೊಂಡು ಅಮ್ಮನ ಮುಖ ನೋಡ್ತು. ರಂಗಣ್ಣನ ಹೆಂಡತಿ, ಹಸಿವಾಗ್ತಾ ಇದೆಯಾ ಕಂದಮ್ಮಂಗೆ? ಈಗ ಕೊಟ್ಟಿರೋ ಊಟ ಇಷ್ಟವಾಗ್ತಿಲ್ವಾ? ನಿಂಗೆ ನಾಳೆಯಿಂದ ಬೇರೆ ಕಾಳು ಕೊಡ್ತೀನಿ ಸರಿನಾ ಎಂದಳು. ಪುಟ್ಟ ಬೆಳ್ಳಕ್ಕಿಗೆ ಗಲಿಬಿಲಿಯಾಯಿತು. ಯಾರಿಗೂ ನನ್ನ ಮಾತು ಅರ್ಥವಾಗ್ತಿಲ್ವಲ್ಲ, ನಾನು ಹೇಳೋದೊಂದು ಇವ್ರು ಹೇಳೋದೊಂದು ಆಗ್ತಿದೆಯಲ್ಲ, ಹಾಗಾದರೆ ಇವಳು ನನ್ನ ತಾಯಿ ಅಲ್ವಾ? ನಾನು ಮನುಷ್ಯ ಅಲ್ವಾ? ನಾಲ್ಕಾರು ದಿನ ನೀರು ಅನ್ನ ಬಿಟ್ಟು ಯೋಚಿಸ್ತು. ಕೊನೆಗೊಂದು ದಿನ ಕೆರೆಯ ಬದಿಯಲ್ಲಿ ನಡೆದುಕೊಂಡು ಹೋಗುವಾಗ ನೀರಿನಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡ್ಕೊಳ್ತು. ಅರೆ, ನನ್ನ ರೂಪ ಆ ರಾಕ್ಷಸ ಹಕ್ಕಿಯ ಹಾಗೆ ಇದೆಯಲ್ಲ ಅಂತ ಅದಕ್ಕೆ ತುಂಬ ಆಶ್ಚರ್ಯವಾಯಿತು. ಕತ್ತೆತ್ತಿ ನೋಡಿದಾಗ ಸಾವಿರಾರು ಬೆಳ್ಳಕ್ಕಿಗಳು ಹಾರುತ್ತಿದ್ದುದು ಕಾಣಿಸ್ತು. ಈಗ ಹಕ್ಕಿಗೆ ಅರಿವಾಯಿತು, ನಾನು ಮನುಷ್ಯನಲ್ಲ, ಹಕ್ಕಿ, ನಾನು ಬಾನಿನಲ್ಲಿ ಹಾರಬಲ್ಲೆ ಅಂತೆನಿಸಿ ಸತತ ಪ್ರಯತ್ನದ ನಂತರ ಹಾರಲು ಯಶಸ್ವಿಯಾಯಿತು. ಮಕ್ಕಳ ಕಡೆಗೆ ಹಿಂತಿರುಗಿಯೂ ನೋಡದೆ ಹಾರುತ್ತಾ ಬಾನಿನಲ್ಲಿ ಮರೆಯಾಯಿತು. ರಂಗಣ್ಣನ ಮಕ್ಕಳು ಅಳುತ್ತಾ ಹಕ್ಕಿ ಹಾರಿ ಹೋಗುವುದನ್ನೇ ನೋಡ್ತಿದ್ರು. ರಂಗಣ್ಣ ಅವರ ಕಣ್ಣೊರೆಸಿ ತಬ್ಬಿಕೊಂಡ. ಹಕ್ಕಿ ತನ್ನ ಜೀವನಕ್ಕೆ ಮರಳಿತು.